ಅಲ್ಲಿದೆ. ಆ ಇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳಿರ್ತಾರೆ. ಆ ಅಭಿಮಾನಿ ದೇವತೆಗಳು ಯಾರು ಅದನ್ನು ತಿಳ್ಕೊಂಡು ಆ ದೇವತೆಗಳನ್ನು ಒಲಿಸ್ಕೊಂಡು ಅವರ ಅನುಗ್ರಹ ಸಂಪಾದನೆ ಮಾಡಿ ಇಂದ್ರಿಯ ನಮ್ಮ ನಿಯಂತ್ರಣದಲ್ಲಿರೋ ಹಾಗೆ ಮಾಡಿಕೊಡ್ತೀವಿ. ಮಧ್ವಾಚಾರ್ಯರು ಆ ಇಂದ್ರಿಯ ಜಯಕ್ಕೆ ಇಂಥ ಮಾರ್ಗ ಇದು ಮಾರ್ಗ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇಂದ್ರಿಯ ಜಯ ಅಂತಂದ್ರೆ ಈಗ ಒಂದೊಂದಾಗಿ ಇಂದ್ರಿಯ ನೋಡೋಣ. ಶ್ರೋತ್ರೇಂದ್ರಿಯ, ಶ್ರೋತ್ರೇಂದ್ರಿಯಕ್ಕೆ ಚಂದ್ರ ಅಭಿಮಾನ. ಹಾಗೆ ಅದೇ ಶ್ರೋತ್ರೇಂದ್ರಿಯಕ್ಕೆ ಸಾಲ್ವ ಅಂತ ಒಬ್ಬ ದೈತ್ಯ ಇದ್ದಾನೆ. ಆ ಸಾಲ್ವನು ಕೂಡ ಅಭಿಮಾನಿಯೇ ಆಗಿದ್ದಾನೆ. ಯಾವಾಗ ಆ ಸಾಲ್ವ ಅನ್ನೋ ದೈತ್ಯ ನಮ್ಮ ಇಂದ್ರಿಯದಲ್ಲಿ ಸೇರ್ತಾನೆ ಆವಾಗ ಸಾಲ್ವನಿಂದಾಗಿ ಆ ಶ್ರೋತ್ರೇಂದ್ರಿಯ ಕೇಳಬಾರದ ವಾರ್ತೆಗಳನ್ನು ಕೇಳುವಂತ ದುಷ್ಟ ವಾರ್ತೆಗಳನ್ನ ಕೇಳೋದು ಆವಾಗ ಚಂದ್ರ ಇದ್ದು ಕೇಳಿಸ್ತಾನೆ ಅಂತ ಅರ್ಥ ಅಲ್ಲ. ನಮ್ಮ ಕಿವಿಯಲ್ಲಿ ಶ್ರೋತ್ರೇಂದ್ರಿಯದಲ್ಲಿ ಸಾಲ್ವ ಬಂದು ನೆನೆಸಿದ್ದಾನೆ ಅಂತ ಭಾವಿಸ್ತಾರೆ. ಹಾಗೆ ಚಂದ್ರನೂ ಅಭಿಮಾನಿ. ಚಂದ್ರ ಬಂದು ನೆಲೆಸಬೇಕು, ಅದಕ್ಕೆ ಚಂದ್ರನ ಸ್ತೋತ್ರ, ಚಂದ್ರನ ಪ್ರಾರ್ಥನೆ ಮಾಡಿಕೊಂಡು ನೀನು ಬಂದು ನೆಲೆಸು, ಸಾಲ್ವನಿಗೆ ಅವಕಾಶ ಕೊಡಬೇಡ ಅಂತ ಕೇಳಿದ್ರು. ಆ ಸಾಲ್ವನೂ ಬಂದು ನೆಲೆಸಬೇಕಾದ್ರೆ ಅವನ ಸ್ವಾಮಿಯಾದನ ಸಾಲ್ವ ಚಂದ್ರ, ಚಂದ್ರ ಬಂದು ನೆಲೆಸಬೇಕಾದ್ರೆ ಆ ಚಂದ್ರನಿಗೂ ಆರಾಧ್ಯ ದೇವತೆಯಾಗಿರತಕ್ಕಂಥ ಪರಮಾತ್ಮ ಬಂದು ನೆಲೆಸು. ಭಗವಂತ ಬಂದ್ರೆ ಅವನ ಪರಿವಾರದವರು ಚಂದ್ರ ಆಮೇಲೆ ಇಂದ್ರ ಇವರೆಲ್ಲ ಬರ್ತಾರೆ. ಅದರಿಂದ ಮೊದಲು ಪರಮಾತ್ಮ ನಮ್ಮ ದೇಹದಲ್ಲಿ ಬಂದು ನೆಲೆಸುವಂತೆ ಮಾಡಿಕೊಳ್ಬೇಕು. ಆಗ ಪರಮಾತ್ಮನ ಪರಿವಾರ ದೇವತೆಗಳಾದಂಥ ಚಂದ್ರಾದಿಗಳು ಬಂದು ನೆಲೆಸ್ತಾರೆ. ಇವರೆಲ್ಲ ಬಂದಾಗ ಸಾಲ್ವ ಮುಂತಾದ ಆ ಇಂದ್ರಿಯಾಭಿಮಾನಿ ದೈತ್ಯರು ಬರಲಿಕ್ಕೆ ಅವಕಾಶ ಆಗುವುದಿಲ್ಲ. ಆಗ ನಮ್ಮ ಇಂದ್ರಿಯ ಜಯ ಆಗುವುದು ಅಂದ್ರೆ ಹಾಗರ್ಥ. ಒಳ್ಳೆ ವಾರ್ತೆಯನ್ನೇ ಕೇಳಿಸ್ತಾನೆ. ಇಂದ್ರ ಇದ್ರೆ ಕೆಟ್ಟ ವಾರ್ತೆ ನಡೀತಿದೆ. ಮನೆಗೆ ದೊಡ್ಡವರು ಬಂದ್ರು, ಒಬ್ರು ದೊಡ್ಡ ಗುರುಗಳು ಬಂದ್ರು, ಅವರ ಪರಿವಾರದವರು ಬಂದ್ರು ಅಂತಂದ್ರೆ ಸತ್ಕರ್ಮ, ಸತ್ಯಾಸ್ತ್ರ ಶ್ರವಣ ಆ ರೀತಿ ಕಾಲಕ್ಷೇಪ ಆಗ್ತದಲ್ಲ. ಹಾಗೆ ಪರಮಾತ್ಮ ಮತ್ತು ಭಗವಂತನ ಪರಿವಾರ ದೇವತೆಗಳು ಬಂದು ನೆಲೆಸ್ತೇವೆ. ಯಾವ್ಯಾವ ಇಂದ್ರಿಯಕ್ಕೆ ಯಾವ ದೇವತೆಗಳು ಅಂತ ತಿಳಿದು ಅವರನ್ನ ಸ್ತೋತ್ರ ಮಾಡಿ. ಶ್ರೋತ್ರೇಂದ್ರಿಯಕ್ಕೆ ಚಂದ್ರ ಹನ್ನೆರಡನೇ ಕಕ್ಷೆಯಲ್ಲಿದ್ದಾನೆ. ಆ ಹನ್ನೆರಡನೇ ಕಕ್ಷೆಯ ಚಂದ್ರ ಸತ್ಕರ್ಮ ಸದ್ವಾರ್ಥಗಳನ್ನ ಕೇಳಿಸತಕ್ಕಂಥ ಅಭಿಮಾನಿ ಅವನು. ಅದರಂತೆ ಸತ್ವಾಭಿಮಾನಿ ದೈತ್ಯ ಅಂದ್ರೆ ಶ್ರೋತ್ರೇಂದ್ರಿಯಕ್ಕೆ ಸಾಲು. ಹಾಗೆ ತ್ವಗೀಂದ್ರಿಯ, ತ್ವಗೀಂದ್ರಿಯಕ್ಕೆ ಅಹಂಕಾರಿಕ ಪ್ರಾಣ ಅಂತ. ಪ್ರಾಣ ಅಂತಂದ್ರೆ ಮುಖ್ಯ ಪ್ರಾಣದೇವರು ಅಂತ ಅರ್ಥ ಆಗಿಬಿಡ್ತದೆ. ಅವರಲ್ಲ, ಆ ಮುಖ್ಯ ಪ್ರಾಣದೇವರ ಮಗ, ಅತನಿಗೂ ಪ್ರಾಣ ಅಂತಲೇ ಹೆಸರು. ಅದು ಕನ್ಫ್ಯೂಸ್ ಆಗಬಾರದು ಅಂತ ಅಹಂ ಪ್ರಾಣ ಅಂತಾರೆ. ತೈಜಸ ಅಹಂಕಾರದಿಂದ ಹುಟ್ಟಿದವನು. ಅದರಿಂದ ಅಹಂಕಾರಿಕ ಪ್ರಾಣ ತ್ವಗೀಂದ್ರಿಯಕ್ಕೆ ಅಭಿಮಾನಿ. ಅಂದ್ರೆ ನಮ್ಮ ಸ್ಪರ್ಶೇಂದ್ರಿಯ ನಿಷಿದ್ಧವಾದದ್ದನ್ನು ಸ್ಪರ್ಶ ಮಾಡಬಾರದು, ಕಂಡು ಕಂಡದ್ದನ್ನು ಮುಟ್ಟಬಾರದು. ಯಾವುದನ್ನು ಸ್ಪರ್ಶ ಮಾಡಬೇಕೋ ಅದನ್ನು ಮಾತ್ರ ಸ್ಪರ್ಶ ಮಾಡಬೇಕು. ಅಸ್ಪೃಶ್ಯವಾದದ್ದನ್ನ ಅಥವಾ ದೃಶ್ಯವಾಗಿದ್ದರೂ ಕೂಡ ನಮಗೆ ಯೋಗ್ಯವಲ್ಲದೇ ಇದ್ದದ್ದನ್ನು ನಮ್ಮ ಕೈ ಮುಟ್ಟಬಾರದು, ಅದು ಸ್ಪರ್ಶ ಮಾಡಬಾರದು. ಆ ರೀತಿ ಯೋಗ್ಯವಾದದ ಸ್ಪರ್ಶ ಆಗಬೇಕಾದ್ರೆ ಅಹಂಕಾರಿಕ ಪ್ರಾಣ ಅವನು ಬಂದು ನೆಲೆಸಬೇಕು. ಅದು ಬಿಟ್ಟು ಹಿಡಿಂಬ ಬಂದು ನೆಲೆಸಿದ ಅಂತಂದ್ರೆ ಹಿಡಿಂಬಾಸುರ, ಅವನು ತ್ವಗೀಂದ್ರಿಯಕ್ಕೆ ಅಭಿಮಾನಿ, ಅವನು ಬಂದು ನೆಲೆಸಿದ ಅಂತಂದ್ರೆ ಆಗ ಮುಟ್ಟಬಾರದ್ದನ್ನ, ಸ್ಪರ್ಶಕ್ಕೆ ಅಯೋಗ್ಯವಾದದ್ದನ್ನ ಸ್ಪರ್ಶ ಮಾಡುತ್ತದೆ ತ್ವಗೀಂದ್ರಿ. ಚಕ್ಷುರಿಂದ್ರಿಯ ಕಣ್ಣು, ಅದಕ್ಕಂತೂ ಪ್ರಸಿದ್ಧನಾಗಿರತಕ್ಕಂಥ ಸೂರ್ಯ ಅಭಿಮಾನಿ, ಕಣ್ಣಿಗೆ ಅಭಿಮಾನಿ ಸೂರ್ಯ, ಅವನು ನೆಲೆಸಬೇಕು. ಸೂರ್ಯ ನೀನು ಕಣ್ಣಿಗೆ ಅಭಿಮಾನಿ, ಭಗವಂತನ ವಿಗ್ರಹವನ್ನೇ ತೋರಿಸುವಂತ ಸೂರ್ಯನನ್ನ ಪ್ರಾರ್ಥನೆ ಮಾಡಬೇಕು. ಆವಾಗ ಕಣ್ಣು ನಮ್ಮ ವಶಕ್ಕೆ ಬರುತ್ತದೆ, ಕಣ್ಣಿನ ಜಯ ಅಂದ್ರೆ ಅದು. ಸೂರ್ಯ ಬಂದು ನೆಲೆಸಲಿಲ್ಲ ಅಂತಾದ್ರೆ ಚಕ್ಷುರಿಂದ್ರಿಯದಲ್ಲಿ ಬಾಣಾಸುರ ಬರ್ತಾರೆ. ಬಾಣಾಸುರ ಅಂತ ಕೃಷ್ಣನ ಜೊತೆಗೆ ಯುದ್ಧ ಮಾಡಿದವು, ಸಾವಿರ ಕೈ ಇತ್ತು ಬಾಣಾಸುರನಿಗೆ, ಕೃಷ್ಣ ಎಲ್ಲ ಕೆಡದು ನಾಲ್ಕು ಉಳಿಸಿದ ಅಂತ ಕಥೆ ಬರ್ತದೆ. ಉಷಾ, ಬಾಣಾಸುರನ ಮಗಳು ಉಷಾ, ಅನಿರುದ್ಧ ಮದುವೆ ಮಾಡಿಕೊಳ್ತಾನೆ. ಅಂತ ಬಾಣಾಸುರ ಅವನು ಕಣ್ಣಿಗೆ ಅಭಿಮಾನಿ, ಅವನು ಬಂದು ನೆಲೆಸಬಾರದು ಆ ರೀತಿ ನೋಡಿಕೊಳ್ತಾರೆ. ಇನ್ನು ರಸನೇಂದ್ರಿಯಕ್ಕೆ ಅಂದ್ರೆ ರುಚಿಯನ್ನ ಅನುಭವಿಸ್ತಕ್ಕಂಥ ಜಿಹ್ವೆಗೆ, ನಾಲಿಗೆಗೆ ವರುಣ ಅಭಿಮಾನಿಯಾಗಿದ್ದಾನೆ. ಸದ್ರಸಗಳನ್ನೇ ನಮಗೆ ಕೊಡುವಂತ ವರುಣನನ್ನು ಕೇಳಬೇಕು. ನಮುಚ್ಚಿ ಮತ್ತು ಇಲ್ವಲ ಅಂತ ಇಬ್ಬರು ದೈತ್ಯರಿದ್ದಾರೆ. ಆ ನಮುಚ್ಚಿ ಇಲ್ವಲರು ಅವರು ಬಂದು ನಾಲಿಗೆಯಲ್ಲಿ ನೆಲೆಸಿದ್ರು ಅಂತಂದ್ರೆ ಅಪೇಯ ಪಾನ, ಕುಡಿಬಾರದನ್ನ ಪಾನ ಮಾಡೋದು, ತಿನ್ನಬಾರದನ್ನ ಮಾಂಸಾದಗಳ ಭಕ್ಷಣ, ಸುರಾಪಾನ ಇದನ್ನೆಲ್ಲ ಮಾಡಿಸುವವರು ಆ ನಮುಚಿ ಮತ್ತು ಇಲ್ವಲ ಅಂತ ಇಬ್ಬರು ದೈತ್ಯರು. ಅವರಿಬ್ಬರು ಸೇರ್ಕೊಂಡಿದ್ದಾರೆ ನಾಲಿಗೆ. ಇನ್ನು ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ದೇವತೆಗಳು ಹದಿನೆಂಟನೇ ಕಕ್ಷೆಯಲ್ಲಿ ಬರ್ತಾರೆ ಅಶ್ವಿನಿ ದೇವತೆಗಳು. ನಾಲಿಗೆಯ ಅಭಿಮಾನಿ ವರುಣ ಹದಿಮೂರನೇ ಕಕ್ಷೆ, ಚಕ್ಷುರಿಂದ್ರಿಯ ಅಭಿಮಾನಿಯ ಸೂರ್ಯ ಹನ್ನೆರಡನೇ ಕಕ್ಷೆಯಲ್ಲಿದ್ದಾನೆ. ಅಹಂಕಾರಿಕ ಪ್ರಾಣ ಅವನು ಇಂದ್ರಕಾಮು ಪ್ರಾಣೋ ಪುರುಷೋ ಆಹಂಕಾರಿಕ ಪ್ರಾಣ ಇದ್ದಾನೆ. ಅವರವರ ತಾರತಮ್ಯ ತಿಳ್ಕೊಂಡು ತಾರತಮ್ಯಕ್ಕೆ ಚ್ಯುತಿ ಬರದಂತೆ ಆ ದೇವತೆಗಳನ್ನ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು. ಅದೇ ರೀತಿ ಜ್ಞಾನೇಂದ್ರಿಯಕ್ಕೆ ಅಶ್ವಿನಿ ದೇವತೆಗಳು ಸತ್ವಾಭಿಮಾನಿಗಳು ಕೆಟ್ಟ ಗಂಧವನ್ನ ದುರ್ಗಂಧವನ್ನ ತಂದುಕೊಡ್ತಕ್ಕಂಥವನು ಅವನು ದ್ವಾಪರ. ದ್ವಾಪರ ಅಂದ್ರೆ ಶಕುನಿ, ಅವನೇ ಶಕುನಿಯಾಗಿ ಹುಟ್ಟಿದವನು. ದ್ವಾಪರ ಯುಗದಲ್ಲಿ ಇದ್ದ ಅವನು ಶಕುನಿಯಾಗಿಯೂ ಹುಟ್ಟಿದವನು. ಅಂತ ದ್ವಾಪರ ಅನ್ನೋ ಹಸುರ ಜ್ಞಾನೇಂದ್ರಿಯಕ್ಕೆ ಅಭಿಮಾನಿಯಾಗಿದ್ದ. ಆ ದೈತ್ಯರನ್ನ ಜಯಿಸಬೇಕು ನಾವು. ದೈತ್ಯರನ್ನ ಜಯಿಸು ಅಂದ್ರೆ ಆ ದೇವತೆಗಳು ಬಂದು ದೈತ್ಯರನ್ನ ಜಯಿಸಬೇಕು. ಅದೇ ಇಂದ್ರಿಯ ಜಯ. ಕಿವಿ ಕೆಟ್ಟ ವಾರ್ತೆಯನ್ನು ಕೇಳಬಾರದು, ಇಂದ್ರಿಯ ಜಯ ಅಂದ್ರೆ ಅಷ್ಟೇನು. ಸಾಲ್ವನನ್ನ ಇವನು ಚಂದ್ರ ಜಯಿಸಬೇಕು. ಅವರು ಸ್ಪರ್ಧೆ ಮಾಡ್ತಾ ಇರ್ತಾರಂತೆ. ಅದರಲ್ಲಿ ಆ ತತ್ವಾಭಿಮಾನಿ ದೈತ್ಯರಿಗೆ ಪರಾಜಯ ಆಗಬೇಕು, ತತ್ವಾಭಿಮಾನಿ ದೇವತೆಗಳಿಗೆ ಜಯ ಆಗಬೇಕು. ಆವಾಗ ನಮ್ಮಿಂದ ಸತ್ಕರ್ಮಗಳು ನಡೆಯುತ್ತದೆ. ಇದೇ ಇಂದ್ರಿಯ ಜಯ. ಇದು ಬರೇ ಜ್ಞಾನೇಂದ್ರಿಯಕ್ಕಾಯಿತು. ಅದರಂತೆ ವಾಗೇಂದ್ರಿಯ ಅಂದ್ರೆ ಮಾತಾಡತಕ್ಕಂತಹ ವಾಗೇಂದ್ರಿಯಕ್ಕೆ ಅಗ್ನಿ ದೇವರ ಅಭಿಮಾನಿಗಳು. ಒಳ್ಳೆ ಶಬ್ದಗಳು, ಒಳ್ಳೆ ಮಾತು, ನಮ್ಮ ನುಡಿ, ಒಳ್ಳೆ ನುಡಿ ಬರಬೇಕು. ಅಶ್ಲೀಲ ಶಬ್ದಗಳು, ಅವಾಚ್ಯ ಶಬ್ದಗಳು, ಇದೆಲ್ಲ ಅಸಭ್ಯವಾದಂತಹ ಮಾತುಗಳು ಅದು ಬಾಯಿಯಲ್ಲಿ ಬರಬಾರದು. ಎಷ್ಟೋ ಕಡೆ ಹೇಳ್ತಾ ಇರ್ತದೆ, ಇಂತಹ ಮಾತುಗಳನ್ನ ಆಡ್ತಾ ಇರ್ತಾರೆ, ಅದೆಲ್ಲ ನಾಲಿಗೆಯಲ್ಲಿ ಬರಬಾರದು. ಅವಾಚ್ಯ ಶಬ್ದಗಳು ಬರದೇ ಇರಬೇಕಾದ್ರೆ ಅದಕ್ಕೆ ಅಗ್ನಿದೇವರ ಪ್ರಾರ್ಥನೆ ಮಾಡಬೇಕು. ಅಗ್ನಿ ಅಂತಂದ್ರೆ ಬರ್ತದಲ್ಲ ಧ್ರುವನ, ಧ್ರುವನಿಗೆ ಮಾತ್ರ ಬರಲಿಲ್ಲ. ಧ್ರುವನಿ ಪರಮಾತ್ಮ ಪ್ರೇರಣೆ ಮಾಡಿದ ಮೇಲೆ ಅಗ್ನಿ ತನ್ನ ಕೆಲಸ ಮಾಡಿಸಿದ ಮಾತು ಬಂತು. ಯೋಂತ ಪ್ರವಿಶ್ಯ ಮಮ ವಾಚ ಮಿಮಂ ಪ್ರಸುಪ್ತ ಸಂಜೀವಯತ್ ಕಿಲ ಶಕ್ತಿ ಧರಸ್ವ ಕಾಮ್ನ ಅನ್ಯಾಂಶ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣ ನಮೋ ಭಗವತೇ ಪುರುಷಾಯ ತುಭ್ಯಂ. ಧ್ರುವ ಸ್ತೋತ್ರ ಮಾಡಿದ ಹಾಗೆ ಅನ್ಯಾಂಶ ಹಸ್ತ ಚರಣ ಶ್ರವಣತ್ವಗಾದೀನ್. ಶ್ರೋತ್ರೇಂದ್ರಿಯ ಸ್ವಗೇಂದ್ರಿಯ ಎಲ್ಲದಕ್ಕೂ ಪ್ರೇರಕ ಪರಮಾತ್ಮನೇ. ಆದ್ರೆ ಒಂದು ನೇರವಾಗಿ ಅಲ್ಲ, ತನ್ನ ಪರಿವಾರದವರ ಮೂಲಕ ಪ್ರೇರಣೆ ಮಾಡುತ್ತಾನೆ. ಆದ್ರಿಂದ ಭಗವಂತನ ಅನುಗ್ರಹ ಬೇಕು, ಆ ಪರಿವಾರ ದೇವತೆಗಳು ಬೇಕು. ವಾಗೇಂದ್ರಿಯಕ್ಕೆ ಅಗ್ನಿದೇವರು, ಇನ್ನೊಬ್ಬ ಅಂದ್ರೆ ವಾತಾಪಿ ದೈತ್ಯ. ವಾತಾಪಿ ಇದ್ರೆ ವಾಗೇಂದ್ರಿಯಿಂದ ಕೆಟ್ಟ ಮಾತುಗಳು ಬರ್ತವೆ. ಪಾಣಿ ಕೈಗೆ ಇಂದ್ರ ಅಭಿಮಾನಿ, ಹಾಗೂ ದಕ್ಷನೂ ಕೂಡ ಕೈಗೆ ಅಭಿಮಾನಿ ಉಂಟು. ಇಬ್ಬರು ಅಭಿಮಾನಿಗಳಾಗಿದ್ದಾರೆ. ದಕ್ಷ ಪ್ರಜಾಪತಿ ಅವನ 10ನೇ ಕಕ್ಷೆ, ಇಂದ್ರ 8ನೇ ಕಕ್ಷೆ. ವಾಗೇಂದ್ರಿಯ ಅಭಿಮಾನಿ ಅಗ್ನಿ 15ನೇ ಸ್ಥಾನದಲ್ಲಿ ಬರ್ತಾನೆ. ಇನ್ನು ಕೈಗೆ ಇನ್ನಿಬ್ರು ಅಭಿಮಾನಿಗಳು ಅಂತಂದ್ರೆ ಧೇನುಕಾಸುರ ಮತ್ತು ಕೇಶಿ ಅಂತ ಒಬ್ಬ. ಇಬ್ರು ಕೃಷ್ಣನ ಕೈಯಿಂದ ಸಾಯ್ತಾನೆ. ಧೇನುಕಾಸುರ ಕತ್ತೆ ರೂಪದಲ್ಲಿ ಬಂದಂತೆ ಕೃಷ್ಣನ ಕೈಯಿಂದ ಸತ್ತಾರೆ. ಕೇಶಿ ಎನ್ನುವನು ಕುದುರೆಯಾಗಿ ಬಂದವನು, ಅವನು ಕೃಷ್ಣನ ಕೈಯಿಂದ ಸಾಯ್ತಾನೆ. ಅದಕ್ಕೆ ಕೃಷ್ಣ ನಮ್ಮ ದೇಹದಲ್ಲಿ ಬರಬೇಕು ಮೊದಲು. ಇದರಲ್ಲೇ ಕೃಷ್ಣನ ಕೈಯಿಂದ ಸತ್ತವರೇ ಅವರು ತತ್ವಕ್ಕೆ ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಪಾದಕ್ಕೆ ಅಭಿಮಾನಿ ಜಯಂತ, ಇಂದ್ರನ ಮಗ, ಅವನು ಪಾದಕ್ಕೆ ಅಭಿಮಾನಿ. ತೃಣಾವರ್ತ ಅಂತ ಅವನು ಕೃಷ್ಣನ ಕೈಯಿಂದ ಸತ್ತವನೇ. ತೃಣಾವರ್ತ ಸುಂಟರಗಾಳಿಯಾಗಿ ಬಿರುಗಾಳಿಯಾಗಿ ಬಂದ ಆ ತೃಣಾವರ್ತ ಅವನು ಪಾದಕ್ಕೆ ಅಭಿಮಾನಿ. ಆ ತೃಣಾವರ್ತ ಬಂದು ನಡೆಸಿದ ಅಂತಂದ್ರೆ ಕಾಲು ಎಲ್ಲೆಲ್ಲಿಗೋ ಹೋಗ್ತದೆ. ಅದೇ ಜಯಂತ ಬಂದ್ರೆ ಕಾಲು ಅದು ಜಯ ಅಂದ್ರೆ ಅಷ್ಟೇ ಅರ್ಥ. ಪಾದವನ್ನು ಜಯಿಸಬೇಕು ಅಂತಂದ್ರೆ ಜಯಂತ ಬಂದು ನಡೆಸಿದ್ದ. ಇದು ಬರೀ ಜಯಕ್ಕೆ ಮಾತ್ರ ಅಲ್ಲ, ಆಯಾ ಇಂದ್ರಿಯಗಳ ಆರೋಗ್ಯಕ್ಕೆ, ಅದಕ್ಕೆಲ್ಲ ಈ ದೇವತೆಗಳನ್ನ ತಿಳ್ಕೊಳ್ಬೇಕು. ಆಚಾರ್ಯರ ವ್ಯಾಖ್ಯಾನ ಹಾಗೆ, ಇಂದ್ರಿಯ ಜಯ ಅಂತಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳನ್ನ ತಾರತಮ್ಯ ತಿಳ್ಕೊಂಡು ಅವರನ್ನ ಪ್ರಶಂಸೆ ಮಾಡಿ ಸ್ತೋತ್ರ ಮಾಡಿ ಅವರ ಅನುಗ್ರಹ ಸಂಪಾದನೆ ಮಾಡಬೇಕು. ವಾಯು ಮತ್ತು ಉಪಸ್ಥ ಅಂತ ಮಲವಿಸರ್ಜನ ಮೂತ್ರ ವಿಸರ್ಜನಕ್ಕಿರುವ ಎರಡು ಇಂದ್ರಿಯಗಳು. ಅದಕ್ಕೆ ವಾಯುವಿಗೆ ಮಲವಿಸರ್ಜನೆ ಇಂದ್ರಿಯಕ್ಕೆ ಯಮದೇವರು ಅಭಿಮಾನಿಗಳು. ಹಾಗೆ ಮಿತ್ರ ನಾಮಕ ಸೂರ್ಯ, ಇನ್ನೊಬ್ಬನು ಲವಣಾಸುರ ಅಂತ ಅವನು ಅಭಿಮಾನಿ. ಕುಶೇಂದ್ರಿಯಕ್ಕೆ ದಕ್ಷ ಪ್ರಜಾಪತಿ, ಸ್ವಯಂಭೂಮನು ಇಬ್ಬರು ಅಭಿಮಾನಿಗಳು. ಧುಂಧು ಅನ್ನುವಂತಹ ಅಸುರ ಅವನ ಅಭಿಮಾನಿಯಾಗಿದ್ದಾನೆ. ಧುಂಧು ಅಂತ ಭಾಗವತದಲ್ಲಿ ಅವನ ಉಲ್ಲೇಖ ಬರ್ತದೆ. ಧುಂಧುಮಾರ ಅಂತ ಒಬ್ಬ ರಾಜನ ಉಲ್ಲೇಖ ಬರ್ತದೆ. ಆ ಧುಂಧು ಅನ್ನುವನನ್ನ ಆ ರಾಜ ಕೊಡ್ತಾನೆ, ಅವನೇ ಧುಂಧುಮಾರ ಅಂತ ಪ್ರಖ್ಯಾತನಾಗ್ತಾನೆ. ಆ ಧುಂಧು ಅದಕ್ಕೆ ಅಭಿಮಾನಿ. ಹೀಗೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಈ ಇಂದ್ರಿಯಾಭಿಮಾನಿಗಳನ್ನು ತಿಳ್ಕೊಳ್ಬೇಕು. ಇಂದ್ರಿಯಾಣಿ ಪರಾಣ್ಯಾಹುರು ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಇಂದ್ರಿಯಾಣಿ ಪರಾಣ್ಯಾಹುರು ಅಂತಂದ್ರೆ ಬೇರೆ ದೇವತೆಗಳಿಗಿಂತ ಈ ಇಂದ್ರಿಯಾಭಿಮಾನ, ಈ ದೇವತೆಗಳು ಶ್ರೇಷ್ಠ ಇಂದ್ರಿಯಾಭಿಮಾನಿಗಳು. ಯಾಕೆಂದ್ರೆ ಈಗ ಹೇಳುತ್ತದೆ 12, 9, 10 ಈ ಕಕ್ಷೆಯಲ್ಲಿ ಬರ್ತಾರೆ. 32 ಕಕ್ಷೆಯ ತನಕ ಇದ್ದಾರೆ ದೇವತೆಗಳು. ಅವರೆಲ್ಲರಿಗಿಂತ ಇಂದ್ರಿಯಾಭಿಮಾನಿಗಳು ಶ್ರೇಷ್ಠ. ಅವರ ತಾರತಮ್ಯ ತಿಳ್ಕೊಂಡು ಅವರನ್ನ ನಮಸ್ಕಾರ ಮಾಡಬೇಕು. ಇಂದ್ರಿಯಾಣಿ ಪರಾಣ್ಯ ಗುಹಾಹು ಇಂದ್ರಿಯೇಭ್ಯ ಪರಂ ಮನಃ. ಈಗ ಮಧ್ಯದಲ್ಲಿ ಒಂದು ಸೇರಿಸ್ಕೊಳ್ಬೇಕು ಅಂತ ರಾಜ. ಬರೇ ಇಂದ್ರಿಯಾಭಿಮಾನಿ ದೇವತೆಗಳು ಯಾರು ಅಂತ ತಿಳ್ಕೊಂಡ್ರೆ ಸಾಲದು. ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ವಿಷಯ ಇದೆ. ಆ ವಿಷಯಾಭಿಮಾನಿಗಳು ಯಾರು ಅಂತ ತಿಳ್ಕೊಳ್ಬೇಕು. ಈಗ ಚಕ್ಷುರಿಂದ್ರಿಯಕ್ಕೆ ವಿಷಯ ಅಂತಂದ್ರೆ ರೂಪ, ಶ್ರವಣೇಂದ್ರಿಯಕ್ಕೆ ವಿಷಯ ಶಬ್ದ, ಘ್ರಾಣೇಂದ್ರಿಯಕ್ಕೆ ಗೋಚರವಾಗ್ತಕ್ಕಂಥದ್ದು ಗಂಧ. ಹೀಗೆ ಇಂದ್ರಿಯದ ವಿಷಯ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು ಐದನ್ನ ವಿಷಯ ಅಂತ ಕರೀತಾರೆ. ಈ ವಿಷಯಾಭಿಮಾನಿಗಳು ಇಂದ್ರಿಯಾಭಿಮಾನಿಗಳಿಗಿಂತ ದೊಡ್ಡವರು ತಾರತಮ್ಯದಲ್ಲಿ. ಇಂದ್ರಿಯಾಭಿಮಾನಿಗಳು ಇವರೆಲ್ಲ ಇದಕ್ಕಿಂತ ವಿಷಯಾಭಿಮಾನಿಗಳು ಅಂತಂದ್ರೆ ಶಬ್ದ ಮತ್ತು ಸ್ಪರ್ಶ. ಕಿವಿಗೆ ಗೋಚರವಾಗುವ ಶಬ್ದ ಮತ್ತು ಸ್ಪರ್ಶ, ಅದಕ್ಕೆ ಅಭಿಮಾನಿ ಸೌಪರ್ಣಿ. ಸೌಪರ್ಣಿ ಅಂತಂದ್ರೆ ಗರುಡ ದೇವರ ಪತ್ನಿ. ಎಲ್ಲ ಇಂದ್ರಿಯಾಭಿಮಾನಿಗಳಿಗಿಂತಲೂ ತಾರತಮ್ಯದಲ್ಲಿ ಮೇಲಿದ್ದಾರೆ ಅವಳು. ಆ ಸೌಪರ್ಣಿ ಶಬ್ದ ಸ್ಪರ್ಶಗಳಿಗೆ ಅಭಿಮಾನಿ. ಹಾಗೆ ಹಂಸ ಮತ್ತು ಡಿಬಿಕಾ ಅಂತ ಇಬ್ಬರಿದ್ದಾರೆ ಕೃಷ್ಣನ ಕೈಯಿಂದ ಸಾಯ್ತಾರೆ ಹಂಸ ಡಿಬಿಕರು ಅಂತ ಸೋದರರು, ಆ ಅಣ್ಣ ತಮ್ಮಂದರು. ಆ ಹಂಸ ಡಿಬಿಕರು ಕೂಡ ಶಬ್ದ ಸ್ಪರ್ಶಗಳಿಗೆ ಅಭಿಮಾನಿ. ಕೆಟ್ಟ ಶಬ್ದ ಕೆಟ್ಟ ಸ್ಪರ್ಶವನ್ನೇ ತಂದು ಹುಡ್ತಾ ಇರ್ತಾರೆ ಅವರು. ಹಾಗೆ ಆ ಶ್ರೋತ್ರದಲ್ಲಿ ಕೆಟ್ಟ ಶಬ್ದವನ್ನು ಇದ್ದುಕೊಂಡು ಹಂಸ ಡಿಬಿಕರು ತಂದುಕೊಡ್ತಾರೆ. ಶ್ರೋತ್ರೇಂದ್ರಿಯದಲ್ಲಿ ಸಾಲ್ವ ಇದ್ದು ಅದನ್ನು ಸ್ವೀಕಾರ ಮಾಡಿ. ಇಲ್ಲಿ ಶ್ರೋತ್ರೇಂದ್ರಿಯದಲ್ಲಿ ಸಾಲ್ವ ಆ ದೈತ್ಯ ಇರೋದು. ಆ ಶ್ರೋತ್ರೇಂದ್ರಿಯಕ್ಕೆ ಗೋಚರವಾಗತಕ್ಕಂಥ ಶಬ್ದಗಳಲ್ಲಿ ಹಂಸ ಡಿಬಿಕರಿರ್ತಾರೆ. ಅದರಿಂದ ಹಂಸ ಡಿಬಿಕರಿರುವ ಆ ಶಬ್ದದ ತಂಟೆ ಹೋಗಬಾರದು. ಸತ್ಶಾಸ್ತ್ರಗಳಲ್ಲಿ ಆ ಸೌಪರ್ಣ್ಯ, ಆ ಶಬ್ದಗಳಲ್ಲಿ ಸೌಪರ್ಣ್ಯ ಇರ್ತಾರೆ. ರೂಪ ಮತ್ತು ರಸ ಇವರು ಏಳನೇ ಕಕ್ಷೆ. ಸೌಪರ್ಣಿ, ವಾರುಣಿ, ಪರ್ವತಿ, ಪಾರ್ವತಿ ಇವರು ಏಳನೇ ಕಕ್ಷೆ. ಅದರಿಂದ ಎಲ್ಲ ಇಂದ್ರಿಯಾಭಿಮಾನಿಗಳಿಗಿಂತ ಮೇಲೆ. ರೂಪ ರಸಕ್ಕೆ ವಾರುಣಿ ಅಭಿಮಾನಿ. ಶೇಷದೇವರ ಹೆಂಡತಿ ವಾರುಣಿ ಅಂತಂದ್ರೆ ಅವಳ ಅಭಿಮಾನಿ. ಅದೇ ರೂಪರಸಗಳಿಗೆ ಪೌಂಡ್ರಿಕ ವಾಸುದೇವ, ಆಮೇಲೆ ಕೂಪಕರ್ಣ, ಇಲ್ವಲ ಅಂತಿದ್ದಾರೆ ಅವರು ಅಭಿಮಾನಿಗಳು. ಗಂಧಕ್ಕೆ ಪಾರ್ವತಿ ಅಭಿಮಾನಿ. ರುದ್ರದೇವರ ಪತ್ನಿ ಪಾರ್ವತಿ ಗಂಧಕ್ಕೆ ಅಭಿಮಾನಿ. ಇಂದ್ರಿಯಾಭಿಮಾನಿಗಳಿಗಿಂತ ಮೇಲಿನ ಕಕ್ಷೆಯಲ್ಲಿದ್ದಾರೆ. ಸೌಪರ್ಣಿ, ವಾರುಣಿ, ಪಾರ್ವತಿ ಏಳನೇ ಕಕ್ಷೆಯಲ್ಲಿ ಬರ್ತಾರೆ. ಇಂದ್ರನಿಂದ ಇಂದ್ರಿಯಾಭಿಮಾನಿಗಳೆಲ್ಲ ಪ್ರಾರಂಭ, ಅವರು ಎಂಟನೇ ಕಕ್ಷೆಯಲ್ಲಿ ಇಂದ್ರ. ಹೀಗೆ ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯಾಭಿಮಾನಿಗಳಿಗಿಂತ ವಿಷಯಾಭಿಮಾನಿಗಳು ದೊಡ್ಡವರು ಅಂತ ಅವರನ್ನು ತಿಳ್ಕೊಳ್ಬೇಕು. ಅದೇ ರೀತಿ ಶಬ್ದ ಸ್ಪರ್ಶ ರೂಪ ರಸಗಳಿಗೆ ಮುಖ್ಯ ಪ್ರಾಣದೇವರ ಮಕ್ಕಳಿದ್ದಾರೆ, ಅವರು ಅಭಿಮಾನಿಗಳಿದ್ದಾರೆ. ಶಬ್ದಕ್ಕೆ ಅಹಂಕಾರಿಕ ಪ್ರಾಣ, ಸ್ಪರ್ಶಕ್ಕೆ ಅಪಾನ ನಾಮಕ ವಾಯು, ರೂಪಕ್ಕೆ ಜ್ಞಾನ ನಾಮಕ ವಾಯುದೇವರು, ರಸಕ್ಕೆ ಉದಾನ ನಾಮಕ ವಾಯುದೇವರು, ಗಂಧಕ್ಕೆ ಸಮಾನ. ಇವರು ಅವರ ತಾರತಮ್ಯದಲ್ಲಿ ಸ್ವಲ್ಪ ಕೆಳಗಡೆ ಬರ್ತಾರೆ. ಇನ್ನು ವಿಷಯಾಭಿಮಾನಿಗಳಿಗಿಂತ ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ. ಮನೋಭಿಮಾನಿ ರುದ್ರದೇವರು ಅವರು ಇವರಿಗಿಂತಲೂ ದೊಡ್ಡವರು. ಐದನೇ ಕಕ್ಷೆಯಲ್ಲಿದ್ದಾರಾದ್ರಿಂದ ವಿಷಯಾಭಿಮಾನಿಗಳಿಗಿಂತ ದೊಡ್ಡವರು ರುದ್ರದೇವರು. ಅವರು ಮನೋಭಿಮಾನಿಗಳು ಅಂತ ಅವರನ್ನು ತಿಳ್ಕೊಂಡು ರುದ್ರದೇವರನ್ನು ಪ್ರತಿನಿತ್ಯ ಪ್ರಾರ್ಥನೆ ಸ್ತೋತ್ರ ಮಾಡಬೇಕು. ಶಿವನ ಪಂಚಾಕ್ಷರಿ ಮಂತ್ರ ಹೇಳಿದ್ದಾರೆ ಮಧ್ವಾಚಾರ್ಯ ತಂತ್ರಸಾರ ಸಂಗ್ರಹದಲ್ಲಿ. ಓಂ ನಮ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರ ಉಪದೇಶ ಮಾಡ್ತಾರೆ. ಅದನ್ನು ಜಪ ಮಾಡಬೇಕು. ಯಾಕೆಂದ್ರೆ ಮನಸ್ಸು ನಿಯಂತ್ರಣ ಆಗುವುದು ಮನೋಜಯ ಅಂತಂದ್ರೆ ಮನೋಭಿಮಾನಿ ರುದ್ರದೇವರ ಅನುಗ್ರಹದಿಂದ ಸಂಪಾದನೆ ಮಾಡಬೇಕು. ಮನಸ್ಸಸ್ತು ಪರಾಬುದ್ಧಿ. ಮನಸ್ಸಿಗಿಂತ ಮನೋಭಿಮಾನಿಗಿಂತ ಬುದ್ಧಿ, ಮನಸ್ಸಿಗಿಂತ ಬುದ್ಧಿ ದೊಡ್ಡ. ಆ ಮನಸ್ಸು ಅಂದ್ರೆ ಸ್ವಲ್ಪ ಗೊಂದಲ, ಹಾಗೆ ಮಾಡು ಹೀಗೆ ಮಾಡು ಅಂತ ಗೊಂದಲದಲ್ಲಿರ್ತದೆ. ಬುದ್ಧಿ ಅಂತಂದ್ರೆ ನಿಶ್ಚಯಾತ್ಮಕವಾದದ್ದು ಬುದ್ಧಿ. ಅದಕ್ಕೆ ಅಭಿಮಾನಿಗಳು ಸರಸ್ವತಿ ದೇವಿ ಬುದ್ಧಿಗೆ ಅಭಿಮಾನಿ. ಅದರಿಂದ ಸರಸ್ವತಿ ದೇವಿ ಅವರು ಇನ್ನೂ ದೊಡ್ಡವರು. ಮೂರನೇ ಕಕ್ಷೆಯಲ್ಲಿ ಬ್ರಹ್ಮವಾಯು, ಅಂದ್ರೆ ನಾಲ್ಕನೇ ಕಕ್ಷೆಯಲ್ಲಿ ಸರಸ್ವತಿ ಭಾರತೀ ದೇವಿಯರು ಬರ್ತಾರೆ. ಆ ಸರಸ್ವತಿ ದೇವಿ ಬುದ್ಧಿಗೆ ಅಭಿಮಾನಿ, ಅವರನ್ನು ಪ್ರತಿನಿತ್ಯ ಸ್ತೋತ್ರ ಮಾಡಬೇಕು. ನಿಶ್ಚಯಾತ್ಮಕವಾಗಿರತಕ್ಕಂತಹ ಬುದ್ಧಿ ಬರ್ತದೆ. ಬರೇ ಶಬ್ದ ರಾಶಿಗೆ, ಬರೇ ಗ್ರಂಥಗಳಿಗೆ, ವಾಂಗ್ಮಯ ಪ್ರಪಂಚಕ್ಕೆ ಮಾತ್ರ ಅಲ್ಲ ಸರಸ್ವತಿ ದೇವಿ. ವಾಂಗ್ಮಯ ಪ್ರಪಂಚಕ್ಕೂ ಅಭಿಮಾನಿ, ಬುದ್ಧಿ ತತ್ವಕ್ಕೂ ಕೂಡ ಅಭಿಮಾನಿಯಾಗಿದ್ದಾರೆ. ಮನಸ್ಸತ್ತು ಪರಾಬುದ್ಧಿ, ಬುದ್ಧೇರ್ ಆತ್ಮ ಮಹಾನ್ ಪರ. ಬುದ್ಧಿಗಿಂತಲೂ ಕೂಡ ಮಹತ್ತತ್ವಕ್ಕೆ ಅಭಿಮಾನಿಯಾಗಿರತಕ್ಕಂಥ ಬ್ರಹ್ಮವಾಯುಗಳು ಆ ಸರಸ್ವತಿ ದೇವಿಗಿಂತಲೂ ಕೂಡ ಮೇಲಿದ್ದ. ನಮ್ಮ ಶರೀರದಲ್ಲೇ ಇದೆ ಮಹತ್ತತ್ವ, ಅದು ಅಭಿವ್ಯಕ್ತ ಆಗುತ್ತೆ. ಆ ಮಹತ್ತತ್ವದಿಂದಲೇನೆ ಮನುಷ್ಯ ಮಹಾತ್ಮನಾಗುತ್ತೆ. ಆ ಮಹತ್ತತ್ವ ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು ದೇಹದಲ್ಲಿ. 24 ತತ್ವದಿಂದ ದೇಹ ತಯಾರಾಗಿದೆ, ಆ ಮಹತ್ತತ್ವನೂ ಇದೆ. ಆ ಮಹತ್ತತ್ವ ಹೆಚ್ಚು ಬಂದು ಮಹತ್ವ ಜೀವನಿಗೆ ಬರಬೇಕಾದ್ರೆ ಬ್ರಹ್ಮವಾಯುಗಳ ಅನುಗ್ರಹ ಬೇಕು. ಅವರು ಸರಸ್ವತಿಗಿಂತ ಮೇಲೆ ಮೂರನೇ ಕಕ್ಷೆಯಲ್ಲಿದ್ದ. ಬುದ್ಧೇರ್ ಆತ್ಮ ಮಹಾನ್ ಪರಹ ಮಹತಃ ಪರಮವ್ಯಕ್ತಂ. ಆ ಮಹತ್ತತ್ವಕ್ಕಿಂತಲೂ ಮೇಲೆ ಮಹತ್ವ ಬರಬೇಕಾದ್ರೆ ಅದಕ್ಕಿಂತ ಮೇಲೆ ಲಕ್ಷ್ಮೀ ದೇವಿ ಇದ್ದ. ಬ್ರಹ್ಮದೇವರಿಗಿಂತ ಮೇಲೆ ಬ್ರಹ್ಮನ ತಾಯಿಯಾದ ಲಕ್ಷ್ಮೀ ದೇವಿ ಅವ್ಯಕ್ತ ತತ್ವಕ್ಕೆ ಅಭಿಮಾನಿ. ಅವ್ಯಕ್ತ ತತ್ವ ಅಂದ್ರೆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳಿಗೆ ಅವ್ಯಕ್ತ ತತ್ವ ಅಂತ ಕರೀತಾರೆ. ಶ್ರೀದೇವಿ, ಭೂದೇವಿ ಮತ್ತು ದುರ್ಗಾದೇವಿ ಅಭಿಮಾನಿಗಳು. ಸತ್ವಗುಣಕ್ಕೆ ಶ್ರೀದೇವಿ ಅಭಿಮಾನಿ, ರಜೋಗುಣಕ್ಕೆ ಭೂದೇವಿ ಅಭಿಮಾನಿಯಾಗಿದ್ದಾರೆ, ತಮೋಗುಣಕ್ಕೆ ದುರ್ಗಾದೇವಿ. ಆ ಮೂರು ಭಗವದ ಲಕ್ಷ್ಮೀ ದೇವಿಯ ರೂಪಗಳನ್ನ ನಾವು ಸ್ತೋತ್ರ ಮಾಡಿ ಸತ್ವಗುಣವನ್ನು ಅಭಿವೃದ್ಧಿಗೊಳಿಸು. ರಜೋಗುಣ ಮತ್ತು ತಮೋಗುಣಗಳು ಅದು ಕೆಳಮಟ್ಟಕ್ಕೆ ಹೋಗಲಿ, ಅದನ್ನು ಕೆಳಗಾಕಿ ಸತ್ವಗುಣ ಮೇಲೆ ಬರುವಂತೆ ಮಾಡುವಂತ ಪ್ರಾರ್ಥನೆ ಮಾಡಿ. ಹೀಗೆ ಮೂರು ಗುಣಗಳಿಗೆ ಅಭಿಮಾನಿ ಲಕ್ಷ್ಮೀ ದೇವಿ. ಸತ್ವಗುಣ ಅಭಿವೃದ್ಧಿ ಬಂದರೆ, ಅಭಿವೃದ್ಧಿ ಆದರೆ ಆಗ ಮನುಷ್ಯನಿಗೆ ಮಹತ್ತತ್ವದಿಂದ ಮಹತ್ವ ಬರ್ತದೆ. ಬ್ರಹ್ಮದೇವರ ಅಭಿಮಾನಿಗಳು ಮಹತ್ತತ್ವಕ್ಕೆ, ಅವರಿಂದ ಮಹತ್ವ ಬರಬೇಕಾದ್ರೆ ಅದಕ್ಕಿಂತ ಮೊದಲು ಸತ್ವಗುಣ ಅಭಿವೃದ್ಧಿಗೆ ಬರಬೇಕು. ಆ ಸತ್ವಗುಣ ಅಭಿವೃದ್ಧಿಗೆ ಬರಬೇಕಾದದ್ದು ಶ್ರೀದೇವಿಯಿಂದ. ಲಕ್ಷ್ಮೀ ಪೂಜೆ ಅದಕ್ಕೆ ಮಾಡಬೇಕು, ಬರೀ ಹಣ ಕಾಸು ಕೊಟ್ಟು ಬಿಡುವಂತ ಮಾಡುವುದನ್ನ, ಸತ್ವಗುಣವನ್ನು ಅಭಿವೃದ್ಧಿಗೊಳಿಸುವಂತ ಶ್ರೀದೇವಿನ ಪೂಜೆ ಮಾಡಬೇಕು. ಭೂ ದುರ್ಗಾದೇವಿಗೂ ಪೂಜೆ ಮಾಡಬೇಕು. ರಜೋಗುಣ ತಮೋಗುಣವನ್ನು ಕೆಳಗೆ ಹಾಕಬೇಕು. ಗಣಪತಿ ಪೂಜೆ ಮಾಡ್ತೇವೆ, ವಿಘ್ನಗಳನ್ನ ಪರಿಹಾರ ಮಾಡುವಂತ ಗಣಪತಿ ಪೂಜೆ. ಯಾಕೆಂದ್ರೆ ವಿಘ್ನ ಪರಿಹಾರ ಮಾಡುವ ದೇವತೆ. ಹಾಗೆ ದುರ್ಗಾದೇವಿ ಮತ್ತು ಭೂದೇವಿಯನ್ನು ಪೂಜೆ ಮಾಡಿದರೆ ಆ ರಜೋಗುಣ ತಮೋಗುಣಗಳನ್ನು ಕೆಳಗೆ ಹಾಕಿ ಶ್ರೀದೇವಿ ಸತ್ವಗುಣವನ್ನು ಉದ್ರೇಕಗೊಳಿಸ್ತಾ ಆಮೇಲೆ ಮಹತ್ವ ಬರ್ತದೆ. ಅನಂತರದಲ್ಲಿ ನಿಶ್ಚಯಾತ್ಮಕವಾಗಿರ್ತಕ್ಕಂತಹ ಬುದ್ಧಿ ಬರ್ತದೆ. ಏನು ಮಾಡಬೇಕು, ಯಾವ್ದು ಬಿಡಬೇಕು ಅನ್ನುವಂತಹ ಬುದ್ಧಿ ಬರ್ತದೆ. ಮನಸ್ಸು ನಿಗ್ರಹ ಆಗ್ತದೆ, ಆ ಕಡೆ ಈ ಕಡೆ ಗೊಂದಲ ಉಂಟಾಗುವುದಿಲ್ಲ ಮನಸ್ಸಿನಲ್ಲಿ. ಅನಂತರ ಸೌಪರ್ಣಿ, ವಾರುಣಿ, ಪಾರ್ವತಿಯರು ಒಳ್ಳೆ ವಿಷಯ ಪದಾರ್ಥಗಳನ್ನೇ, ಶಬ್ದ ಸ್ಪರ್ಶ ರೂಪ ರಸಗಂಧ ಒಳ್ಳೆಯದನ್ನೇ ನಮ್ಮ ಬಳಿಗೆ ತರ್ತಾರೆ. ಆ ದೈತ್ಯರನ್ನು ದೂರ ಕಳಿಸಿ ತಾವು ಒಳ್ಳೆ ಪದಾರ್ಥ ತರ್ತಾರೆ. ಆಗ ಇಂದ್ರಿಯದಲ್ಲಿ ನೆಲೆಸಿದಂಥ ಇಂದ್ರಿಯಾಭಿಮಾನಿ ದೇವತೆಗಳು ಅದನ್ನು ಸ್ವೀಕಾರ ಮಾಡ್ತಾರೆ. ಆವಾಗ ಇಂದ್ರಿಯ ಜಯ ಅಂತ. ಆವಾಗ ದುರಾಸೆ, ಕೆಟ್ಟ ಕಾಮನೆಗಳು ಬರೋದೇ ಇಲ್ಲ ಮನಸ್ಸಿಗೆ. ಮನಸ್ಸಿಗೆ ರುದ್ರದೇವರ ಅಭಿಮಾನಿ ಇದ್ದ ಹಾಗೆ ಕಾಲನೇಮಿ ಅಭಿಮಾನಿ ಇದ್ದ. ಅದೊಂದು ಹೇಳು, ಮನಸ್ಸಿಗೆ ಕಾಲನೇಮಿ ಅಭಿಮಾನಿ ಅಂದ್ರೆ ಕಂಸ. ಆ ಕಂಸ ನಮ್ಮ ಶರೀರದಲ್ಲೇ ಇದ್ದಾನಂತೆ, ಯಾವಾಗಲೂ ಮನಸ್ಸಿಗೆ ಅಭಿಮಾನಿಯಾಗಿ. ಅದರಿಂದ ಶರೀರದಲ್ಲಿ ಕೃಷ್ಣ ಅವತಾರ ಆಗಬೇಕು, ಇಲ್ಲಿ ಕಂಸ ವಧೆ ಆಗಬೇಕು, ರುದ್ರದೇವರು ಬರಬೇಕು. ಆವಾಗ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತ ರುದ್ರದೇವರು ಮನಸ್ಸನ್ನ ಹರಿಯಲ್ಲಿ ಕಳಿಸುವವರು ರುದ್ರದೇವರು. ಮನಸ್ಸನ್ನ ದುರ್ವಿಷಯಗಳ ಕಡೆ ದುಷ್ಟಾಮನೆಯನ್ನು ಉಂಟು ಮಾಡುವವನು ಕಂಸ. ಅಲ್ಲಿ ಸತ್ತೋಗಿದ್ದಾನೆ ಕೃಷ್ಣನಿಂದ ಅಂತ ತಿಳ್ಕೋಬಾರದು. ಒಂದೊಂದು ಅಂಶದಿಂದ ನಮ್ಮ ಮನಸ್ಸಿನಲ್ಲೇ ನೆಲೆಸಿರ್ತಾನೆ, ಆ ಕಂಸನ ವಧೆ ಆಗಬೇಕು. ಅದಕ್ಕಾಗಿ ಕೃಷ್ಣನ ಕಥೆ ಕೇಳಬೇಕು, ಕೃಷ್ಣನ ಸ್ತೋತ್ರ ಮಾಡಬೇಕು, ಕೃಷ್ಣನ ಪೂಜೆ ಮಾಡಬೇಕು. ಆವಾಗ ಕೃಷ್ಣ ಕಂಸನ ವಧೆ ಮಾಡ್ತಾನೆ. ಆಗ ಮನಸ್ಸು ಪರಿಶುದ್ಧ ಆಗ್ತದೆ, ದುಷ್ಟಾಮನೆಗಳು. ಇದೇ ಭಗವದ್ಗೀತೆ ಕೊಡ್ತಕ್ಕಂಥ ಒಂದು ಶ್ಲೋಕ ನೋಡಿದ್ರೆ ಒಂದೇ ಶ್ಲೋಕ ಇದೆ. ಕಾಮ ಹೇಗೆ ಗೆಲ್ಲುವುದು ಅಂತ ಕೇಳಿದ, ಪಾಪಕ್ಕೆ ಮೂಲ ಯಾವುದು ಅಂತ ಕೇಳಿದ. ಕಾಮ ಕಾಮ ಯಾವ ರೀತಿ ಆವರಿಸುತ್ತದೆ, ಯಾವ ರೀತಿ ಶತ್ರು ಆಗಿದೆ ಅಂತ ಅನ್ನೋದನ್ನು ವಿವರಿಸಿದ. ಆ ಕಾಮವನ್ನು ಹೇಗೆ ಸಂಹರಿಸಬೇಕು ಅಂತಂದ್ರೆ ಅದರ ಅಧಿಷ್ಠಾನ ತಿಳ್ಕೊಳ್ಬೇಕು. ಅದನ್ನ ಮೊದಲು ನಮ್ಮ ವಶಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಬೇಕು. ಅನಂತರದಲ್ಲಿ ಇಂದ್ರಿಯ ಜಯ ಅಂದ್ರೆ ಕಾಮದ ಅಧಿಷ್ಠಾನ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅದನ್ನ ನಮ್ಮ ವಶಕ್ಕೆ ತಗೊಳ್ಬೇಕು. ಅಂದ್ರೆ ಆ ಇಂದ್ರಿಯಾಭಿಮಾನಿ ದೇವತೆಗಳು ಅವರನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಆಚಾರ್ಯರಾಗ್ತಾರೆ. ತಸ್ಮಾತ್ ಇಂದ್ರಿಯಾಣ್ಯಾದೋ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿತ್ಯೇನಂ ಜ್ಞಾನ ವಿಜ್ಞಾನ ನಾಶನಂ ಇಂದ್ರಿಯಾಣಿ ಪರಾಣ್ಯಾಹು. ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಇಷ್ಟೇ ಸಂಕ್ಷಿಪ್ತವಾಗಿ ಹೇಳಿದ್ದಾನೆ. ಆದರೆ ಅದರ ತಾರತಮ್ಯದಲ್ಲಿ ಇನ್ನೂ ಮಧ್ಯದಲ್ಲಿ ಸೇರಿಸ್ಕೊಳ್ಬೇಕು ವಿಷಯಾಭಿಮಾನಿಗಳು. ಅನಂತರ ಮನಸ್ಸು, ಮನಸ್ಸಿಗಿಂತ ಮೇಲೆ ಬುದ್ಧಿ, ಬುದ್ಧಿಗಿಂತ ಮೇಲೆ ಮಹತ್ತತ್ವ, ಮಹತ್ತತ್ವಕ್ಕಿಂತ ಮೇಲೆ ಅವ್ಯಕ್ತ ತತ್ವ ಗುಣತ್ರಯಗಳು, ಅವ್ಯಕ್ತ ತತ್ವಕ್ಕಿಂತ ಮೇಲೆ ಮೇಲಿರ್ತಕ್ಕಂಥವರು ಪರಮಾತ್ಮ. ಏಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತ ಧ್ಯಾತ್ಮಾನಮಾತ್ಮನ ಜಹಿ ಶತ್ರು ಮಹಾಬಾಹು ಕಾಮರೂಪಂ ದುರಾಸದಂ. ಆ ಬುದ್ಧಿ ತತ್ವಿದು ಅವ್ಯಕ್ತ ತತ್ವಕ್ಕಿಂತ ಮೇಲೆ ಲಕ್ಷ್ಮೀಪತಿಯಾದಂಥ ಶ್ರೀಮನ್ನಾರಾಯಣ ಅವನಿಗಿಂತ ಮೇಲೆ ಯಾರೂ ಇಲ್ಲ. ಸಾ ಕಾಷ್ಠ ಸಾ ಪರಾಗತಿ, ಅವನೇ ಕೊನೆಯಲ್ಲಿರ್ತಕ್ಕಂಥವನು. ಆ ರಸೋ ಯೋಷ್ಟಮಃ ಅಂತ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಹಿ ತುಷ್ಟೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತೋಪಾಸ್ತಂ. ಉತ್ತಮ ವಸ್ತು ಮೊದಲೇ ಇಲ್ಲ. ರಸೋ ಯೋಷ್ಟಮಃ, ಅಷ್ಟಮರಸ ಅಂತಂದ್ರೆ ಇದೇ ದೇವತಾ ತಾರತಮ್ಯವನ್ನು ಎಂಟು ಸ್ತರಗಳಲ್ಲಿ ನಿರೂಪಣೆ ಮಾಡಿ ಎಂಟನೇ ಸ್ಥಾನ ಮೇಲೆ ಆರೋಹಣ ಕ್ರಮದಲ್ಲಿ ಕೆಳಗಿನಿಂದ ಮೇಲೆ ಹೋದ್ರೆ ಎಂಟನೇ ಸ್ಥಾನದಲ್ಲಿ ಪರಮಾತ್ಮ ಇದ್ದಾನೆ. ಅವನನ್ನು ಅಷ್ಟಮರಸ ಅಂತ ಕರೆದಿದ್ದಾರೆ. ಅವನ ಮೇಲೆ ಯಾರೂ ಕೂಡ ಇಲ್ಲ. ಹೀಗೆ ಭಗವಂತನ ತತ್ವ ತಿಳ್ಕೊಂಡು ನೀನು ಸರ್ವೋತ್ತಮ ಅಂತ ಅವನನ್ನ ಕೊಂಡಾಡಿದ್ರೆ ಆ ಪರಮಾತ್ಮ ತನ್ನ ಪರಿವಾರ ದೇವತೆಗಳ ಜೊತೆಗೆ ನಲಿಸಿ ಆ ಇಂದ್ರಿಯಗಳೆಲ್ಲ ಸನ್ಮಾರ್ಗಕ್ಕೆ ಹೋಗುವ ಹಾಗೆ ಮಾಡ್ತಾನೆ. ಇದು ಇಂದ್ರಿಯ ಜಯ. ಇಂಥ ಇಂದ್ರಿಯಗಳನ್ನ ನಮ್ಮ ವಶಕ್ಕೆ ತಗೊಂಡ ಮೇಲೆ ಆಮೇಲೆ ಕಾಮವನ್ನ ಗೆಲ್ಲಬಹುದು. ಅದು ಹತ್ತಿರಕ್ಕೆ ಬರದೇ ಇರುವಂತೆ ಮಾಡಲಿಕ್ಕೆ ಬರ್ತದೆ. ಈ ರೀತಿ ಮಾಡಬೇಕಾದ್ರೆ ಗೆಲ್ಲಬೇಕಾದವನು, ಶತ್ರುಗಳನ್ನು ಗೆಲ್ಲಬೇಕಾದವನು ಒಂದು ದುರ್ಗ ಏರಿರ್ತಾನೆ. ದೊಡ್ಡ ದುರ್ಗವನ್ನು ಏರಿ, ಬೆಟ್ಟವನ್ನು ಏರಿ ಅದರ ಮೇಲೆ ನಿಂತುಕೊಂಡು ಶತ್ರುಗಳ ಮೇಲೆ ಆಯುಧ ಪ್ರಯೋಗ ಮಾಡ್ತಾರೆ. ಹಾಗೆ ದುರ್ಗ ಯಾವುದು ಅಂತಂದ್ರೆ ಗುರುಗಳ ಪಾದವೇ ದುರ್ಗ ಅಂತಂದಿದ್ದ. ಗುರುಗಳ ಪಾದವನ್ನು ಅವಲಂಬಿಸಬೇಕು, ಅದು ದುರ್ಗಕ್ಕೆ ಸಮಾನ ಅಂತ ಗುರುಗಳ ಪಾದವನ್ನು ಅವಲಂಬಿಸಿ ಇದನ್ನೆಲ್ಲ ತಿಳ್ಕೊಂಡು ಶತ್ರುಗಳ ಮೇಲೆ ಕಾಮರೂಪವಾದ ಶತ್ರುವನ್ನು ಕೊಲ್ಲಬೇಕಾದಂತಹ ಕ್ರಮ ಹೇಳಿ ಇಷ್ಟು ಹೇಳಿ ಅದರಿಂದ ನಿಷ್ಕಾಮ ಕರ್ಮ ಅಂತಂದಾಗ ಕರ್ಮದ ವಿವರಣೆ ಮೊದಲು ಕೊಟ್ಟು ಕರ್ಮ ಮಾಡಲೇಬೇಕು, ವಿಹಿತವಾದ ಕರ್ಮವನ್ನೇ ಮಾಡಬೇಕು. ಅದು ಕಠಿಣವೋ ಕ್ರೂರವಾಗಿದೆಯೋ ಅದನ್ನು ಯೋಚನೆ ಮಾಡಬಾರದು. ಹುಟ್ಟುವಾಗ ತೀರ್ಮಾನ ಆಗಿದೆ ಯಾರ್ಯಾರಿಗೆ ಯಾವ ಕರ್ಮ ಅಂತ, ಆ ಕರ್ಮವನ್ನು ಮಾಡಬೇಕು ಅಂತನ್ನೋದನ್ನು ತಿಳಿಸಿ ನಿಷ್ಕಾಮ ಅಂತನ್ನೊಂದನ್ನು ಅಂಶ ಏನಿತ್ತು ಆ ನಿಷ್ಕಾಮದ ವಿವರಣೆಯನ್ನು ಕೂಡ ಕೊಟ್ಟಿದ್ದಾನೆ. ಕಾಮವನ್ನು ಗೆಲ್ಲೋದು ಹೀಗೆ ಹೀಗೆ ಮಾಡಿ ದುಷ್ಟಾಮನೆಯನ್ನು ಮೀರಿ ನಿಷ್ಕಾಮ ಕರ್ಮ ಮಾಡಬೇಕು. ಇದೇ ಕರ್ಮಯೋಗ ಅಂತ ವಿಖ್ಯಾತ. ಕೃಷ್ಣ ಹೇಳ್ತಾನೆ ಮುಂದೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಶ್ವಾಕವೇ ಬ್ರವೀತ್. ಈ ಕರ್ಮಯೋಗವನ್ನ ನಿನಗೆ ಮಾತ್ರ ಹೊಸ್ತಾಗಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡ ಅರ್ಜುನ. ಇದೇ ಕರ್ಮಯೋಗವನ್ನ ನಾನು ಹಿಂದೆ ವಿವಸ್ವಂತನಿಗೆ ಸೂರ್ಯನಿಗೂ ಉಪದೇಶ ಮಾಡಿದ್ದೆ ಅಂತಾನೆ ಕೃಷ್ಣ. ಸೂರ್ಯನಿಗೂ ಇದೇ ಕರ್ಮಯೋಗ ಹೇಳಿದ್ದೆ. ಆ ಸೂರ್ಯ ತನ್ನ ಮಗ ವೈವಸ್ವತ ಮನುವಿಗೆ ಹೇಳಿದ, ವೈವಸ್ವತ ಮನು ಇಕ್ಷ್ವಾಕು ಮಹಾರಾಜನಿಗೆ ಹೇಳಿದ್ದಾನೆ. ಆ ಇಕ್ಷ್ವಾಕುವಿನ ಪರಂಪರೆಯಲ್ಲಿ ಬಂದ ಎಲ್ಲ ರಾಜಋಷಿಗಳು ಈ ಕರ್ಮಯೋಗವನ್ನು ಅನುಷ್ಠಾನ ಮಾಡ್ತಾ ಬಂದಿದ್ದಾರೆ, ನಿಷ್ಕಾಮ ಕರ್ಮ ಅನುಷ್ಠಾನ ಮಾಡ್ತಾ ಬಂದಿದ್ದಾರೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಋಷಯೋ ವಿದುಹು ಸಕಾಲೇನೇಹ ಮಹತಾ ಯೋಗು ನಷ್ಟ ಪರಂತಪ. ಬಹಳಕಾಲ ಆದ್ದರಿಂದ ಮಧ್ಯದಲ್ಲಿ ಎಲ್ಲೋ ಆ ಕರ್ಮಯೋಗ ನಿಂತೋಯ್ತು, ನಷ್ಟವಾಗಿ ಹೋಯ್ತು. ಈಗ ನಾನು ಅರ್ಜುನ ನೀ ನನ್ನ ಭಕ್ತನಾಗಿದ್ದಿ ಸಖನಾಗಿದ್ದಿ ಅಂತ ಅದೇ ಕರ್ಮಯೋಗವನ್ನು ಪುನರುಜ್ಜೀವನಗೊಳಿಸಿ ಹೇಳ್ತಾ ಇದ್ದೀನಿ. ಬಹಳ ಪ್ರಾಚೀನ ಇದು ಗೀತಾ ಧರ್ಮ, ಅತ್ಯಂತ ಪ್ರಾಚೀನ ಉಪನಿಷತ್ನಲ್ಲೇ ಇರೋದು, ಈಶಾವಾಸಿ ಉಪನಿಷತ್ನಲ್ಲೇ ಬರ್ತದೆ. ಕುರ್ವನ್ನೇ ವೇಹ ಕರ್ಮಾಣಿ ಜಿಜಿ ವಿಷೇ ಶತಕಂ ಸಮಾಹ ಅಂತ ಉಪನಿಷತ್ತಿನ ಮಾತು. ಕುರ್ವನ್ನೇ ವೇಹ ಕರ್ಮಾಣಿ, ನೂರಾರು ವರ್ಷ ಬಾಳ್ರಿ, ನೂರು ವರ್ಷ ಬಾಳ್ಬೇಕು ಬದುಕಬೇಕು, ಆದ್ರೆ ಕುರ್ವನ್ನೇ ವೇಹ ಕರ್ಮಾಣಿ ಕರ್ಮಾನುಷ್ಠಾನ ಮಾಡ್ತಾ ಬದುಕಬೇಕು, ಕರ್ಮ ಬಿಟ್ಟು ಬದುಕಲಿಕ್ಕೆ ಅಧಿಕಾರ ಇಲ್ಲ ಅಂತ ಉಪನಿಷತ್ನಲ್ಲಿ ಹೇಳಿದ್ರು. ಕೃಷ್ಣನು ಸೂರ್ಯನಿಗೆ ಹೇಳಿದ್ದ ಅದೇ ಪರಂಪರಾ ಪ್ರಾಪ್ತವಾದ ಮಧ್ಯದಲ್ಲಿ ನಿಂತು ಹೋದಾಗ ನಾನು ಪುನರುಜ್ಜೀವನಗೊಳಿಸಿದ್ದೇನೆ ಅಂತ ಹೀಗೆ ಹೇಳಿದ ಹಾಗೆ ಅರ್ಜುನ ಕೇಳ್ತಾನೆ. ಕೃಷ್ಣ ನೀನಿದನ್ನ ಸೂರ್ಯನಿಗೆ ಹೇಳಿದ್ದೇನೆ ಅಂತ ಹೇಳ್ಕೊಳ್ತಾ ಇದ್ದಿ, ಸೂರ್ಯ ಎಷ್ಟು ಹಳಬ ಎಷ್ಟು ಪ್ರಾಚೀನ ಸೂರ್ಯ, ನೀನು ಹೆಚ್ಚು ಕಡಿಮೆ ನನ್ನ ಜೊತೆಗೆ ಹುಟ್ಟಿದವನು ಅಂತ. ಯಾಕೆ ಅರ್ಜುನನಿಗಿಂತ ಆರೇ ತಿಂಗಳು ದೊಡ್ಡವನು ಕೃಷ್ಣ, ಒಂದೇ ಸಂವತ್ಸರದಲ್ಲಿ ಇಬ್ಬರು ಹುಟ್ಟಿದ್ರು, ಆರು ತಿಂಗಳು ದೊಡ್ಡ. ಶ್ರಾವಣ ಮಾಸದಲ್ಲಿ ಕೃಷ್ಣ ಹುಟ್ಟಿದ, ಅದೇ ಸಂವತ್ಸರದ ಫಾಲ್ಗುಣ ಮಾಸದಲ್ಲಿ ಅರ್ಜುನ ಹುಟ್ಟಿದ. ಹೀಗಿರುವಾಗ ನನಗಿಂತ ಆರೇ ತಿಂಗಳು ದೊಡ್ಡವನಾಗಿದ್ದುಕೊಂಡು ನೀನು, ನಾನು ಸೂರ್ಯನಿಗೆ ಹೇಳಿದ್ದೆ, ಅವನು ವೈವಸ್ವತ ಮನವಿ ಹೇಳಿದ, ಇಕ್ಷ್ವಾಕುರಾಜನಿಗೆ ಹೇಳಿದ, ಈಗ ಬಹಳ ಪ್ರಾಚೀನ ಕಾಲದಲ್ಲಿ ನಾನು ಹೇಳಿದ್ದೇನೆ ಅಂತಿದೆಯಲ್ಲ. ಅಪರಂ ಭವತು ಜನ್ಮ ಪರಂ ಜನ್ಮ ವಿಭತ್ಸ್ವತಃ ಕಥಮೇ ತದ್ವಿಜ ನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ನೀ ಸೂರ್ಯನಿಗೆ ಹೇಳಿದೆ ಅಂತ ನಾನು ಹೇಗೆ ನಂಬಿದೆ? ಅದು ಕೃಷ್ಣ ಹೇಳ್ತಾನೆ. ನಾನು ಸೂರ್ಯನಿಗೆ ಹೇಳಿದ್ದು ನಿಜ, ಈ ಜನ್ಮದಲ್ಲಿ ಹೇಳಿದ್ದಲ್ಲ, ಈ ಕೃಷ್ಣಾವತಾರದಲ್ಲಿ ಹೇಳಿದ್ದ. ಬಹು ನಿಮೇ ವ್ಯತೀತಾನಿ ಜನ್ಮಾನೆ ತವಚ ಅರ್ಜುನ, ಯಾವುದೋ ಹಿಂದಿನ ಜನ್ಮದಲ್ಲಿ ಹೇಳಿದ್ದ. ನನಗೆ ಅನೇಕ ಜನ್ಮಗಳು ಆಗೋಗಿದೆ, ನಿನಗೂ ಸಾಕಷ್ಟು ಜನ್ಮಗಳಾಗಿದೆ, ಆದರೆ ನಿನಗೆಷ್ಟು ಜನ್ಮ ಆಗಿದೆ, ನನಗೆಷ್ಟಾಗಿದೆ ಯಾವುದೂ ನಿನಗೆ ಗೊತ್ತಿಲ್ಲ. ನಿನಗೆಷ್ಟು ಜನ್ಮ ಆಗಿದೆ, ನನಗೆಷ್ಟು ಜನ್ಮಗಳಾಗೋಗಿದೆ ಅಂತ ಎಲ್ಲ ನನಗೆ ಗೊತ್ತು. ಅದರಿಂದ ನಾನು ಯಾವುದೋ ಹಿಂದಿನ ಜನ್ಮದಲ್ಲಿ ಸೂರ್ಯನಿಗೆ ಹೇಳಿದ್ದೆ ಅಂತನೋ ಮಾತು ಹೇಳಿದ್ದೇನೆ ಅಷ್ಟೇ ಹೊರತು ಈ ಕೃಷ್ಣ ಜನ್ಮದಲ್ಲಿ ಅಲ್ಲ ಅಂತ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಸ ಪರಂತಪ. ಹಾಗೆ ಅರ್ಜುನ ಕೇಳ್ತಾನೆ, ಹಾಗಾದ್ರೆ ನಾವು ಜನ್ಮ ಎತ್ತು ಹಾಗೆ ನೀನೂ ಕೂಡ ಜನ್ಮ ಎತ್ತಿದ್ದೆ, ನಿನಗೂ ತಪ್ಪಿದ್ದಲ್ವಾ ಅದು? ಕೃಷ್ಣ ಅಂತಾನೆ, ಹೌದು ನಾನು ಸಾಕಷ್ಟು ಬಾರಿ ಹುಟ್ಟಿದ್ದೇನೆ, ಆದ್ರೆ ನೀವು ಹುಟ್ಟೋದಕ್ಕೂ ನಾನು ಹುಟ್ಟೋದಕ್ಕೂ ವ್ಯತ್ಯಾಸ ಇದೆ ಅಂತ. ನೀವು ನಿಮ್ಮ ನಿಮ್ಮ ಕರ್ಮಾಧೀನವಾಗಿ ಜನ್ಮ ಎತ್ತೀರಿ, ಬೇಡಾಗಿದ್ರೂ ಕೂಡ ನೀವು ನಾನಾ ವಿಧವಾದ ಯೋನಿಗಳಲ್ಲಿ ಜನ್ಮ ಎತ್ತುತ್ತೀರಿ. ನಾನು ಮಾತ್ರ ಅಜೋ ಪಿಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋ ಪಿಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ. ನಾನು ಆತ್ಮ ಮಾಯೆಯ ಸಂಭವಾಮಿ, ನನ್ನ ಮಾಯ ಅಂದ್ರೆ ಇಲ್ಲಿ ಇಚ್ಛ ಅಂತ, ಮಾಯ ಅಂದ್ರೆ ನನ್ನ ಇಚ್ಛೆಯಿಂದ ನಾನು ಹುಟ್ಟೋದಷ್ಟೇ. ಅಜೋ ಪಿಸನ್, ನನಗೆ ಜನ್ಮ ಇಲ್ಲ, ನಾಶ ಇಲ್ಲ, ಎಲ್ರಿಗೂ ನಾನು ಅಧ್ಯಕ್ಷನಾಗಿದ್ದೇನೆ, ಕರ್ಮದ ಬಂಧನ ನನಗಿಲ್ಲ. ಆದರೂ ಕೂಡ ಆತ್ಮ ಮಾಯ, ನನ್ನ ಸ್ವಂತ ಇಚ್ಛೆಯಿಂದ ನಾನು ಪ್ರಕಟ ಆಗ್ತೇನೆ. ನಾನು ಪ್ರಕಟ ಆಗೋದು ಹುಟ್ಟೋದಂದ್ರೆ ನಿನ್ನ ಹಾಗೆ ಹುಟ್ಟೋದನ್ನು ಅಭಿವ್ಯಕ್ತನಾಗ್ತೇನೆ. ಯಾಕೆ ಯಾವಾಗ ಯಾವಾಗ ಬರ್ತೇನೆ ಅಂತಂದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ನೀವು ನಾನಾ ವಿಧವಾದ ಕರ್ಮಗಳನ್ನು ಮಾಡಿ ಶಾಪಗ್ರಸ್ತರಾಗಿ ನೀವು ಜನ್ಮ ಎತ್ತಿದ್ರೆ, ನಾನು ಜನ್ಮ ಎತ್ತೋದು ಅಂದ್ರೆ ಅಭಿವ್ಯಕ್ತನಾಗೋದು, ಪ್ರಕಟನಾಗೋದು. ಯಾವಾಗ ಯಾವಾಗ ಧರ್ಮ ನಾಶ ಆಗ್ತದೆ, ಅಧರ್ಮ ತಲೆ ಎತ್ತುತ್ತದೆ, ಆವಾಗ ನಾನು ನನ್ನ ಸ್ವಂತ ಇಚ್ಛೆಯಿಂದ ನಾನು ಭೂಮಿಯಲ್ಲಿ ಪ್ರಕಟ ಆಗ್ತೇನೆ. ಪ್ರಕಟನಾಗಿ ಏನ್ ಮಾಡ್ತೇನೆ ನಾನು? ಬೇರೆ ಸಾಧನೆ ಅಂತ ಪ್ರತ್ಯೇಕ ನನಗೇನು ಇಲ್ಲ. ಸಾಧನಾನುಷ್ಠಾನ ಅಂದ್ರೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪ್ರತಿ ಯುಗದಲ್ಲಿ ಅನೇಕ ಬಾರಿ ನಾನು ಪ್ರಕಟ ಆಗ್ತೇನೆ. ಮೂರು ಉದ್ದೇಶ, ಧರ್ಮಸ್ಥಾಪನೆ ಮಾಡೋದು ಪ್ರಧಾನ ಉದ್ದೇಶ, ಸಾಧುಗಳಿಗೆ ಪರಿತ್ರಾಣ ಆಗಬೇಕು, ದುಷ್ಕರ್ಮಿಗಳಿಗೆ ನಾಶ ಆಗಬೇಕು, ವಿನಾಶ ಆಗಬೇಕು. ಅದಕ್ಕೋಸ್ಕರ ನಾನು ಅವತಾರ, ಸಾಧುಗಳನ್ನು ರಕ್ಷಣೆ ಮಾಡ್ತೇನೆ, ದುಷ್ಕರ್ಮಿಗಳನ್ನ ಅವರಿಗೆ ವಿನಾಶ ಉಂಟು ಮಾಡ್ತೇನೆ, ಧರ್ಮವನ್ನು ಸ್ಥಾಪನೆ ಮಾಡ್ತೇನೆ. ಏನು ಸಾಧುಗಳ ರಕ್ಷಣೆ ಆಗ್ತದೆ? ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಒಂದು ಗಾದೆ, ಒಳ್ಳೆಯವರಿಗೆ ಕಾಲ ಇಲ್ಲ, ಪಾಪೀಚಿರಾಯು ಅಂತ, ಪಾಪೀಚಿರಾಯು ಅಂತ, ಪಾಪಿಗಳು ಬೇಗ ಸಾಯೋದಿಲ್ಲ. ಎಷ್ಟು ಇಂಥ ಪಾಪ ಮಾಡಿದ್ದಾರೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ಅದು ಕೂಡಲೇ ಸುಲಭವಾಗಿ ಹೊರಬಾರದು ಬಂದ್ಬಿಟ್ಟೆ. ಏನಿದ್ದೆ ಬಂದೆ ಸರ್, ಅವ್ರು ಸಾಯೋದಿಲ್ಲ, ಅಷ್ಟು ಬೇಗ ಸಾಯೋದಿಲ್ಲ, ಪಾಪೀಚಿರಾಯು. ಒಳ್ಳೆಯವರೇ ಹೋಗ್ತಾರೆ, ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ. ಅದೇನಿದೆ ಪರಿತ್ರಾಯ ಸಾಧುವನ ಅಂದ್ರೆ, ಎಷ್ಟೋ ಜನರ ಸಜ್ಜನರು ಕೂಡ ನಾಶ ಆಗಿದ್ದಾರಲ್ಲ ಅಂತಂದ್ರೆ ಅದಕ್ಕೆ ಇನ್ನೊಂದು ಅರ್ಥ ಇದೆ. ಒಂದರ್ಥ ಸಜ್ಜನರಿಗೆ ರಕ್ಷಣೆ ಮಾಡ್ತಾನೆ, ನಿಜವಾದ ಅರ್ಥ ಏನು ಅಂದ್ರೆ ಸಾಧುಗಳ ಪರಿತ್ರಾಣ ಅಂತಂದ್ರೆ ಭೂಮಿಯಲ್ಲಿ ಬಹಳ ಕಾಲ ಅವರನ್ನು ಉಳಿಸೋದು ಅಂತ ಅರ್ಥ ಅಲ್ಲ. ಸಜ್ಜನರ ಪರಿತ್ರಾಣ ಅಂದ್ರೆ ಅವರನ್ನು ಮೋಕ್ಷಕ್ಕೆ ಕಳಿಸು. ಇದು ಕೂಡ ಕ್ಲೇಶಮಯವಾದದ್ದೇ, ಪ್ರಪಂಚದಲ್ಲಿ ಭೂಮಿಯಲ್ಲಿ ಇದ್ರೂ ಕೂಡ ಕ್ಲೇಶ. ಒಳ್ಳೆ ಸಾಧನೆ ಮಾಡಿಸಿ, ಅವರ ಕೈಯಿಂದ ಒಳ್ಳೆಯ ಸಾಧನೆ ಮಾಡಿಸಿ ಒಳ್ಳೆ ಸ್ಥಳದಲ್ಲಿ ಮೋಕ್ಷ ಲೋಕದಲ್ಲಿ ಅವರನ್ನು ಇಡ್ತಾರಲ್ಲ, ಅದು ಅವರ ಪರಿತ್ರಾಣ ಅಂದ್ರೆ ಹಾಗಲ್ಲ. ಯಾವುದೋ ಕಷ್ಟ ಜಾಗದಲ್ಲಿ, ಬಹಳ ಕಷ್ಟಕರವಾದ ಜಾಗದಲ್ಲಿ ಕೆಲಸ ಮಾಡುವವನನ್ನ ಪ್ರಮೋಷನ್ ಕೊಟ್ಟು ಒಳ್ಳೆ ದೂರದ ದೇಶಕ್ಕೆ ಎಲ್ಲಿಯಾದರೂ ಕಳಿಸ್ತಾರೆ. ಇವ್ರು ನಮ್ಮನ್ನು ಬಿಟ್ಟು ಹೋದ ಅಂತ ನಾವು ಪಡೋದಿಲ್ಲ ಅವಾಗ, ಯಾಕೆಂದ್ರೆ ಒಳ್ಳೆ ಜಾಗಕ್ಕೆ ಪ್ರಮೋಷನ್ ಆಗಿ ಹೋಗಿದ್ದ. ಹಾಗೆ ಸಜ್ಜನರು ಸತ್ರು ಅಂತಂದ್ರೆ ದುಃಖ ಪಡೋದಲ್ಲ ಅಂತೆ, ಪ್ರಮೋಷನ್ ಆಗಿ ಒಳ್ಳೆ ಕಡೆ ಹೋಗಿದ್ದಾರೆ ಅವರು ಅಂತ ಹೇಳ್ತಾರೆ. ನಾವು ದೊಡ್ಡ ಕೆಲಸ ಪ್ರಮೋಷನ್ ಕೊಟ್ಟು ಬೇರೆ ಕಡೆ ಹೋದ್ರೆ, ಅಯ್ಯೋ ಇಲ್ಲೇ ನಮ್ಮ ಜೊತೆಗೆ ಹಳ್ಳಿಯಲ್ಲೇ ಇರಬೇಕು ಅಂತ ಯಾರು ಬಯಸ್ತಾರೆ? ಹಾಗೆ ಈ ಸಂಸಾರದಲ್ಲೇ ಇರಬೇಕು ಅಂತ ನಿರೀಕ್ಷೆ ಮಾಡಬಾರ್ದು. ಸಜ್ಜನಲ್ಲಿ ಒಳ್ಳೆ ಲೋಕಕ್ಕೆ ಕಳಿಸ್ತಾನೆ ಪರಮ, ಅದು ಸಾಧುಗಳ ಪರಿತ್ರಾಣ ಅಂದ್ರೆ ಹಾಗೆ. ಅದು ನಿಜವಾಗ್ಲೂ ಒಳ್ಳೆ ಪರಿ, ಅದಕ್ಕೆ ಬರೇ ತ್ರಾಣ ಅಂದಿಲ್ಲ, ಪರಿತ್ರಾಣ ಅಂತಾನೆ. ತ್ರಾಣ ಅಂತ ಸುಮ್ಮನೆ ರಕ್ಷಣೆ ಮಾಡೋದು, ಪರಿತ್ರಾಣ ಅಂದ್ರೆ ಅವರಿಗೆ ಮೋಕ್ಷವನ್ನು ಕೊಟ್ಟು ಒಳ್ಳೆ ಜಾಗದಲ್ಲಿ ಇಡು. ವಿನಾಶಾಯಿತ ದುಷ್ಕೃತ, ದುಷ್ಕರ್ಮಿಗಳ ನಾಶ ಅಂದಿಲ್ಲ, ವಿನಾಶ ಅಂತಾನೆ. ದುಷ್ಕರ್ಮಿಗಳು ನಾಶ ಆಗ್ತಾ ಇಲ್ಲ, ನೋಡಿದ್ರೆ ದುಷ್ಕರ್ಮಿಗಳೇ ತುಂಬಿದ ಹಾಗೆ ಕಾಣಿಸ್ತದೆ. ಆದರೆ ಅವರಿಗೆ ವಿನಾಶ ಉಂಟು ಮಾಡ್ತಾನೆ ಅಂತಂದ್ರೆ ಅವರನ್ನ ಅಂಧಸ್ತಮಸ್ಸಿನಲ್ಲಿ ಹಾಕುವುದು. ಅವರ ಸಾಧನೆ ಪೂರ್ತಿ ಮಾಡಿಸಿ ಅವರ ಪಾಪದ ಕೂಡ ತುಂಬಿದ ಮೇಲೆ ಅವರನ್ನ ಅಂಧಸ್ತಮಸ್ಸಿನಲ್ಲಿ ಕಳಿಸ್ತಾನಲ್ಲ, ಅದು ವಿನಾಶ. ಈಗೇನೋ ಬದುಕಿದ್ದಾರೆ, ಯಾಕೆ ಅಂದ್ರೆ ಅವರ ಪಾಪದ ಕೂಡ ತುಂಬಿಸ್ಕೊಳ್ಳಿಕ್ಕೆ ಬದುಕಿದ್ದಾರೆ, ಕೂಡ ತುಂಬಬೇಕು. ನಾಮನ ಹೋಗ್ತಾರೆ ಇಲ್ಲಿಗೆ ಅಂಧಸ್ತಮಸ್ಸಿಗೆ, ಅದು ವಿನಾಶ. ಧರ್ಮ ಸಂಸ್ಥಾಪನಾರ್ಥಾಯ, ಇನ್ನೊಂದು ಸಜ್ಜನರು ಅವರು ಧರ್ಮವನ್ನು ಮಾಡಿಕೊಂಡಿರಲಿ ಅಂತ ಧರ್ಮ ಸಂಸ್ಥಾಪನೆಗೋಸ್ಕರ ನಾನು ಯುಗ ಯುಗದಲ್ಲಿ ಅವತಾರ ಮಾಡ್ತೇನೆ. ಯುಗ ಯುಗದಲ್ಲಿ ಅಂತಂದ್ರೆ ಮೂರು ಯುಗದಲ್ಲಿ ಮಾತ್ರ ಅವತಾರ ಮಾಡೋದು ಪರಮಾತ್ಮ. ಕೃತ ತ್ರೇತ ದ್ವಾಪರ ಕಲಿಯುಗದಲ್ಲಿ ಭಗವಂತನ ಅವತಾರ ಇಲ್ಲ. ಆದ್ರೆ ಗೀತೆಯಲ್ಲಿ ಹೇಳಿದಾಗ ಸಂಭವಾಮಿ ಯುಗೇ ಯುಗೆ ಅಂತ, ಅದಕ್ಕೆ ಮೂರು ಯುಗದಲ್ಲಿ ತಾನೇ ಬರ್ತಾನೆ. ಕಲಿಯುಗದಲ್ಲಿ ತಾನು ಬರೋದಿಲ್ಲ, ತಾನು ಭೂಮಿಯಲ್ಲಿ ಅವತಾರ ಮಾಡೋದಿಲ್ಲ, ವಿಭೂತಿ ರೂಪದಿಂದ ಬೇರೆ ಬೇರೆಯವರ ಒಳಗಿದ್ದುಕೊಂಡು ಬರ್ತಾನೆ. ತಾನೇ ನೇರವಾಗಿ ಬರೋದಿಲ್ಲ, ವಿಭೂತಿ ರೂಪದಿಂದ ಬರ್ತಾನೆ. ಯಾರ್ಯಾರು ಧರ್ಮೋಪದೇಶಗಳು ಬರ್ತಾರೆ ಅಂಥ ಮಹಾತ್ಮರಲ್ಲಿ ಪರಮಾತ್ಮ ವಿಭೂತಿ ರೂಪದಿಂದ ಇರ್ತಾರೆ. ಹಾಗಿಟ್ಟುಕೊಂಡು ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾನೀತಿ ಸೋರ್ಜುನ. ಪ್ರಾಥಮಿಕವಾಗಿ ನನ್ನ ಪ್ರಾದುರ್ಭಾವ, ನಾನು ಮಾಡುವ ಕರ್ಮ, ಜನ್ಮ ಮತ್ತು ಕರ್ಮ ಇದನ್ನು ಹೇಳಿದೆ. ಇದು ದಿವ್ಯಂ, ಮನುಷ್ಯರಿಗಿರುವಂತಹ ಜನ್ಮ ಕರ್ಮ ನಂದಲ್ಲ, ದಿವ್ಯವಾದ ಜನ್ಮ ಕರ್ಮ ನಂದು. ಇದನ್ನು ಯಾರು ತಿಳ್ಕೊಳ್ತಾರೆ, ಇಷ್ಟು ತಿಳ್ಕೊಂಡ್ರೂ ಸಾಕು, ಅವರಿಗೆ ಪುನರ್ಜನ್ಮ ಇಲ್ಲ, ಅವರು ನನ್ನ ಬಳಿ ಬಂದು ಸೇರ್ತಾರೆ. ಈ ರೀತಿ ಎಷ್ಟೋ ಜನ ಹೀಗೆ ನನ್ನ ತತ್ವವನ್ನು ತಿಳ್ಕೊಂಡು ವೀತರಾಗ ಭಯ ಕ್ರೋಧಾಹ ಮನ್ಮಯ ಮಾಂ ಉಪಾಶ್ರಿತಾಹ. ಅವರು ರಾಗ ಭಯ ಕ್ರೋಧ ಇವುಗಳನ್ನೆಲ್ಲ ಗೆದ್ದು ಮನ್ಮಯರಾಗಿ ಅಂದ್ರೆ ನಾನೇ ಜಗತ್ತಿನಲ್ಲಿ ಪ್ರಧಾನ ಅಂತ ತಿಳ್ಕೊಂಡು ನನ್ನನ್ನು ಆಶ್ರಯಿಸಿ ಬಹವೋ ಜ್ಞಾನ ತಪಸಾ ಭೂತ ಮದ್ಭಾವ ಆಗತಾಹ. ಈ ಜ್ಞಾನವೆಂಬ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಲೋಕದಲ್ಲಿ ಸ್ಥಿತಿಯನ್ನು ಪಡೆದಿದ್ದಾರೆ. ಮದ್ಭಾವ ಆಗತಾಹ ಅಂದ್ರೆ ನನ್ನ ಲೋಕದ ಸ್ಥಿತಿಯನ್ನು ಪಡೆದಿದ್ದಾರೆ. ಕೃಷ್ಣ ಉಪದೇಶ ಮಾಡಿದ್ದಾನೆ ಗೊತ್ತಿವೆ. ಇಲ್ಲಿ ಅನೇಕ ಬಾರಿ ಪ್ರವಚನ ಮಾಡಿದ್ದನ್ನು ಕೇಳಿ ಅದನ್ನೆಲ್ಲ ಒಂದೊಂದು ಕಡೆ ಹೇಳುವಾಗ ಒಂದೊಂದು ರೀತಿ ವಿಷಯಗಳು ಬರ್ತಾ ಇರ್ತದೆ. ಹಾಗೆ ಭಗವಂತ ನಡೆಸ್ತಾನೋ ಆ ರೀತಿ ಬರ್ತದೆ. ಅದನ್ನೆಲ್ಲ ಬೇರೆ ಬೇರೆ ಸಪ್ತಾಹಗಳಲ್ಲಿ ಬಂದ ವಿಷಯಗಳನ್ನೆಲ್ಲ ಸಂಗ್ರಹ ಮಾಡಿ ಅದನ್ನ ಒಂದು ಕಡೆ ಲಿಪಿಬದ್ಧವಾಗಿ ಮಾಡಿ ಒಂದು ಪುಸ್ತಕವನ್ನು ಮಾಡಿದ್ದಾರೆ. ನಮ್ಮ ಪ್ರವಚನಗಳನ್ನೆಲ್ಲ ಸಂಗ್ರಹ ಮಾಡಿ ಮಾಘ ಮಾಸದಲ್ಲಿ ಮಧ್ಯನವಮಿ ಸಂದರ್ಭದಲ್ಲಿ ಮಧ್ಯನವಮಿ ದಿವಸ ನವವೃಂದಾವನದಲ್ಲಿ ಅಲ್ಲೆಲ್ಲ ಒಂಬತ್ತು ಯತಿಗಳ ಸನ್ನಿಧಾನದಲ್ಲಿ, ಹಾಗೆ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನನೂ ಅಲ್ಲಿ ಉಂಟು ಅಂತಾರೆ. ಮುಖ್ಯ ಪ್ರಾಣದೇವರ ಸನ್ನಿಧಾನ ಅಂತ ನವವೃಂದಾವನ ಕ್ಷೇತ್ರದಲ್ಲಿ ಎಲ್ಲ ಯತಿಗಳ ಸಮ್ಮುಖದಲ್ಲಿ ಅದರ ಬಿಡುಗಡೆ ಆಗಿದೆ. ಈಗ ಪೂರ್ತಿಯಾಗಿ ಹೊರಗೆ ಬಂದಿರೋದು ಇವಾಗ. ಅದಕ್ಕೂ ಮಂಗಳಾರತಿ ಮಾಡಿ ಅದನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ.
ಏನು ಬರ್ತಾ ಇಲ್ಲ. ರೆಕಾರ್ಡಿಂಗ್ ಅಂತಾನೆ ಬರ್ತಾ ಇದೆ ಇನ್ನೂ. ಹಾ, 5 ಸತಿ ಬರುತ್ತೆ.